ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 22/9/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಹೃದಯದ ಮೇಲೆ ಕೈಯನ್ನು ಇಟ್ಟುಕೊಂಡು ಸ್ವಯಂ ಕೇಳಿಕೊಳ್ಳಿ. ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಆ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತೇನು? ಇಲ್ಲ. ಏನೆಲ್ಲಾ ಜ್ಞಾನದ ಮಾತನ್ನು ನಾವು ಕೇಳಿದ್ದೇವು, ಆ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಸಹಿತವಾಗಿ ಚೆನ್ನಾಗಿ ತಿಳಿದುಕೊಂಡು ಖುಷಿಯಲ್ಲಿ ಇರಬೇಕು. ಇಂದಿನ ಪ್ರಶ್ನೆಯಾಗಿದೆ, ನಿಮ್ಮ ಈ ಬ್ರಾಹ್ಮಣ ಧರ್ಮದಲ್ಲಿ ಬಹಳಷ್ಟು ಅಧಿಕ ಶಕ್ತಿ ಇದೆ, ಯಾವ ಶಕ್ತಿ ಇದೆ ಮತ್ತು ಹೇಗೆ? ಉತ್ತರ: ನಿಮ್ಮ ಈ ಬ್ರಾಹ್ಮಣ ಧರ್ಮ ಎಂತಹ ಧರ್ಮ ಆಗಿದೆ ಅಂದರೆ, ಈ ಬ್ರಾಹ್ಮಣ ಧರ್ಮದ ಮೂಲಕ ಶ್ರೀಮತದಂತೆ ನಡೆದು ನೀವು ಇಡೀ ವಿಶ್ವಕ್ಕೂ ಸದ್ಗತಿಯನ್ನು ನೀಡುತ್ತೀರ. ಬ್ರಾಹ್ಮಣರಾದ ನೀವೇ ಇಡೀ ವಿಶ್ವವನ್ನು ಶಾಂತಿಯ ಜಗತ್ತನ್ನಾಗಿ ಮಾಡುತ್ತೀರ. ಬ್ರಾಹ್ಮಣ ಕುಲಭೂಷಣರಾದ ನೀವು ದೇವತೆಗಳಿಗಿಂತ ಶ್ರೇಷ್ಠ ಆಗಿದ್ದೀರ. ನಿಮಗೆ ಪರಮಾತ್ಮ ತಂದೆಯ ಮೂಲಕ ಈ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಬ್ರಾಹ್ಮಣರಾದ ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತೀರ. ಈಗ ನಿಮಗೆ ಬಹಳ ದೊಡ್ಡ ಬಹುಮಾನ ಸಿಗುತ್ತದೆ. ನೀವು ಬ್ರಹ್ಮಾಂಡಕ್ಕೂ ಕೂಡ ಮಾಲೀಕರಾಗುತ್ತೀರ ಹಾಗೂ ಇಡೀ ವಿಶ್ವಕ್ಕೂ ಕೂಡ ಮಾಲೀಕರಾಗುತ್ತೀರ. ಓಂ ಶಾಂತಿ. ಮಧುರಾತಿ ಮಧುರ. ಆತ್ಮಿಕ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ. ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ ಆತ್ಮಿಕ ತಂದೆ 5000 ವರ್ಷದ ನಂತರ ಅವಶ್ಯವಾಗಿ ಒಮ್ಮೆ ಈ ಸೃಷ್ಟಿಗೆ ಬರುತ್ತಾರೆ. ಈ ಸಂಪೂರ್ಣ ನಾಟಕ ಚಕ್ರಕ್ಕೆ ಕಲ್ಪ ಎಂದು ಹೆಸರನ್ನು ಇಟ್ಟಿದ್ದಾರೆ. ಅಂದ ಮೇಲೆ ಪ್ರತಿ ಕಲ್ಪಕ್ಕೊಮ್ಮೆ ಪರಮಾತ್ಮ ತಂದೆ ಬರುತ್ತಾರೆ ಎಂದು ಹೇಳಬೇಕಾಗುತ್ತದೆ. ಈ ನಾಟಕ ಅಥವಾ ಈ ಸೃಷ್ಟಿಯ ಆಯಸ್ಸು 5000 ವರ್ಷ ಆಗಿದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಒಬ್ಬ ಪರಮಾತ್ಮ ತಂದೆ ಕುಳಿತು ನಮಗೆ ತಿಳಿಸುತ್ತಾರೆ. ಇಂತಹ ಜ್ಞಾನದ ಮಾತನ್ನು ಎಂದು ಯಾವ ಮನುಷ್ಯರ ಬಾಯಿಂದ ನೀವು ಕೇಳಲು ಸಾಧ್ಯ ಇಲ್ಲ. ಆತ್ಮಿಕ ಮಕ್ಕಳಾದ ನೀವು ಇಲ್ಲಿ ಕುಳಿತಿದ್ದೀರಾ, ನಿಮಗೆ ಗೊತ್ತಿದೆ ಅವಶ್ಯವಾಗಿ. ಆ ಒಬ್ಬ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಇಲ್ಲಿ ಕುಳಿತು ತಮ್ಮ ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ. ಪರಮಾತ್ಮ ತಂದೆಯ ಪರಿಚಯದ ಬಗ್ಗೆ ಜಗತ್ತಿನಲ್ಲಿ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಪರಮಾತ್ಮ ಅಥವಾ ಈಶ್ವರ ಅಂದರೆ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಪರಮಾತ್ಮ ತಂದೆಗೆ ಪರಮಾತ್ಮ ತಂದೆ ಎಂದು ಕರೆಯುತ್ತಾರೆ. ಅಂದ ಮೇಲೆ ಆ ಪರಮಾತ್ಮ ತಂದೆಯ ಮೇಲೆ ಬಹಳಷ್ಟು ಪ್ರೀತಿ ಇರಬೇಕು. ಪರಮಾತ್ಮ ತಂದೆ ಬೇಹದ್ದಿನ ತಂದೆ ಆಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಆ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ. ಇಂಗ್ಲಿಷ್ನಲ್ಲಿ ಪರಮಾತ್ಮ ತಂದೆಗೆ ಹೆವನ್ಲಿ ಗಾಡ್ ಫಾದರ್ ಅನ್ನುವ ಒಳ್ಳೆಯ ಶಬ್ದದಿಂದ ಕರೆಯುತ್ತಾರೆ. ಸ್ವರ್ಗದ ರಚಯಿತ ಪರಮಾತ್ಮ ತಂದೆ ಎಂದು ಇಂಗ್ಲಿಷ್ನಲ್ಲಿ ಚೆನ್ನಾಗಿ ಹೇಳುತ್ತಾರೆ. ಹೆವನ್ ಎಂದು ಹೊಸ ಜಗತ್ತಿಗೆ ಕರೆಯಲಾಗುತ್ತದೆ. ಹೊಸ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಮತ್ತು ಹೆಲ್ ಎಂದು ಹಳೆಯ ಜಗತ್ತಿಗೆ ಕರೆಯಲಾಗುತ್ತದೆ. ಹಳೆಯ ಜಗತ್ತಿಗೆ ನರಕ ಎಂದು ಕರೆಯಲಾಗುತ್ತದೆ. ಆದರೆ ಸ್ವರ್ಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸನ್ಯಾಸಿಗಳು ಸ್ವರ್ಗ ಇರುತ್ತದೆ ಎಂದು ಒಪ್ಪಿಕೊಳ್ಳುವುದೇ ಇಲ್ಲ. ಸ್ವರ್ಗದ ರಚಯಿತ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಸನ್ಯಾಸಿಗಳು ಎಂದೂ ಹೇಳುವುದಿಲ್ಲ. ಹೆವನ್ಲಿ ಗಾಡ್ ಫಾದರ್ ಅನ್ನುವ ಶಬ್ದ ಬಹಳಷ್ಟು ಮಧುರ ಆಗಿದೆ. ಸ್ವರ್ಗದ ರಚಯಿತ ಪರಮಾತ್ಮ ತಂದೆ ಅನ್ನುವ ಶಬ್ದ ಅತಿ ಮಧುರ ಆಗಿದೆ ಮತ್ತು ಸ್ವರ್ಗ ಕೂಡ ಪ್ರಸಿದ್ಧ ಆಗಿದೆ. ಈಗ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಸ್ವರ್ಗ ಮತ್ತು ನರಕದ ಸಂಪೂರ್ಣ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಬುದ್ಧಿಯಲ್ಲಿ ತಿರುಗುತ್ತಿರುತ್ತದೆ. ಯಾರೆಲ್ಲ ಸೇವಾದಾರಿಗಳಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ತಿರುಗುತ್ತಿರುತ್ತದೆ. ಆದರೆ ಎಲ್ಲರೂ ಏಕರಸವಾಗಿ ಸೇವಾದಾರಿಗಳಾಗುವುದಿಲ್ಲ. ಈಗ ನಾವು ಪುನಃ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ನೀವೀಗ ಹೇಳುತ್ತೀರ, ನಾವು ಆತ್ಮಿಕ ಮಕ್ಕಳಾಗಿದ್ದೇವೆ. ಆತ್ಮಿಕ ಮಕ್ಕಳಾದ ನಾವು ಪರಮಾತ್ಮ ತಂದೆಯ ಸರ್ವಶ್ರೇಷ್ಠ ಮತದಂತೆ ನಡೆಯುತ್ತಿದ್ದೇವೆ. ಸರ್ವಶ್ರೇಷ್ಠ ತಂದೆಯ ಮತ ಶ್ರೀಮತ ಆಗಿದೆ. ಶ್ರೀಮತ್ ಭಗವದ್ಗೀತೆ ಎಂದು ಗಾಯನ ಇದೆ. ಭಗವದ್ಗೀತೆ ಮೊದಲನೇ ನಂಬರ್ನ ಶಾಸ್ತ್ರ ಆಗಿದೆ. ಪರಮಾತ್ಮ ತಂದೆಯ ಹೆಸರನ್ನು ಕೇಳಿದ ತಕ್ಷಣ ತಂದೆ ನೀಡುವಂತಹ ಆಸ್ತಿಯ ನೆನಪು ಅವಶ್ಯವಾಗಿ ಬರುತ್ತದೆ. ಪರಮಾತ್ಮ ತಂದೆಯ ಮೂಲಕ ಯಾವ ಪ್ರಾಪ್ತಿ ಸಿಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಪ್ರಾಚೀನ ಯೋಗ ಅನ್ನುವ ಶಬ್ದವನ್ನು ಹೇಳುತ್ತಾರೆ, ಆದರೆ ಪ್ರಾಚೀನ ಯೋಗವನ್ನು ಯಾರು ಕಲಿಸಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಜಗತ್ತಿನ ಜನ ಶ್ರೀಕೃಷ್ಣ ಪ್ರಾಚೀನ ಯೋಗವನ್ನು ಕಲಿಸಿದರು ಎಂದು ಹೇಳುತ್ತಾರೆ, ಏಕೆಂದರೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸಿದರು. ಆ ರಾಜಯೋಗದ ಮೂಲಕ ಎಲ್ಲರೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಭಾರತದಲ್ಲಿ ಶಿವತಂದೆ ಬಂದಿದ್ದರು ಅನ್ನುವುದೂ ಕೂಡ ನಿಮಗೆ ಗೊತ್ತಿದೆ. ಆದ್ದರಿಂದ ಶಿವತಂದೆಯ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ. ಆದರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆಯ ಹೆಸರನ್ನು ಮಾಯ ಮಾಡಿರುವ ಕಾರಣ ತಂದೆಯ ಮಹಿಮೆ ಕೂಡ ಮಾಯ ಆಗಿಬಿಟ್ಟಿದೆ. ಯಾವ ಪರಮಾತ್ಮ ತಂದೆಯ ಮೂಲಕ ಇಡೀ ಜಗತ್ತಿನ ಆತ್ಮರಿಗೆ ಸುಖ ಮತ್ತು ಶಾಂತಿ ಸಿಗುತ್ತದೆಯೋ ಅಂತಹ ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ. ಈ ನಾಟಕಕ್ಕೆ ನಂಬರ್ ಒನ್ ಮರೆಯುವಂತಹ ನಾಟಕ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯನ್ನು ಮರೆಯುವಂತಹ ನಂಬರ್ ಒನ್ ತಪ್ಪನ್ನು ಮಾಡುವಂತಹ ನಾಟಕ ಈ ನಾಟಕ ಆಗಿದೆ. ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದು ಬಹಳ ದೊಡ್ಡ ಮರೆವಾಗಿದೆ ಅಥವಾ ಬಹಳ ದೊಡ್ಡ ತಪ್ಪಾಗಿದೆ. ಕೆಲವೊಮ್ಮೆ ಜನ ಹೇಳುತ್ತಾರೆ, ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು. ಪುನಃ ಹೇಳುತ್ತಾರೆ, ಪರಮಾತ್ಮ ತಂದೆ ಆಮೆಯ ಅವತಾರದಲ್ಲಿ ಇದ್ದಾರೆ, ಮೀನಿನ ಅವತಾರದಲ್ಲಿ ಇದ್ದಾರೆ, ಕಲ್ಲು ಮಣ್ಣಿನಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಎಂದು. ಈ ರೀತಿ ಪರಮಾತ್ಮ ತಂದೆ ಕಣಕಣದಲ್ಲಿ ಇದ್ದಾರೆ ಎಂದು ಹೇಳುತ್ತಾ ತಪ್ಪಿನ ಮೇಲೆ ತಪ್ಪನ್ನು ಮಾಡುತ್ತಿದ್ದಾರೆ, ಏಣಿಯನ್ನು ಕೆಳಗಡೆ ಇಳಿಯುತ್ತಾ ಬರುತ್ತಾರೆ. ಎಲ್ಲರ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ, ಎಲ್ಲರೂ ತಮೋ ಪ್ರಧಾನರಾಗುತ್ತಾರೆ. ನಾಟಕದ ಪ್ಲಾನ್ನ ಅನುಸಾರ ಯಾವ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೋ, ಯಾವ ಪರಮಾತ್ಮ ತಂದೆಯ ಮೂಲಕ ಭಾರತ ಸ್ವರ್ಗಕ್ಕೆ ಮಾಲೀಕ ಆಗುತ್ತದೆಯೋ ಅಂತಹ ಪರಮಾತ್ಮ ತಂದೆಗೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಹೇಳಿಬಿಡುತ್ತಾರೆ. ಈಗ ನೀವು ಹೇಗೆ ಏಣಿಯನ್ನು ಇಳಿಯುತ್ತಾ ಬರುತ್ತೀರಾ ಅನ್ನುವ ಮಾತಿನ ಬಗ್ಗೆ ಈಗ ತಂದೆ ತಿಳಿಸುತ್ತಾರೆ. ಮೊದಲು ನಮಗೆ ಈ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ. ನಾಟಕ ಅಂದರೆ ಏನು ಎಂದು ಅನೇಕರು ಕೇಳುತ್ತಿರುತ್ತಾರೆ. ನಾಟಕದಲ್ಲಿ ಯಾವ ಪಾತ್ರ ಫಿಕ್ಸ್ ಆಗಿದೆ ಎಂದು ಅನೇಕರು ಕೇಳುತ್ತಿರುತ್ತಾರೆ. ಈ ಜಗತ್ತು ಯಾವಾಗಿನಿಂದ ನಿರ್ಮಾಣ ಆಯಿತು ಎಂದು ಅನೇಕರು ಕೇಳುತ್ತಾರೆ. ಹೊಸ ಸೃಷ್ಟಿ ಯಾವಾಗ ಇತ್ತು ಎಂದು ಕೇಳುತ್ತಾರೆ. ಹೊಸ ಸೃಷ್ಟಿ ಯಾವಾಗ ಇತ್ತು ಎಂದು ಕೇಳಿದರೆ ಜಗತ್ತಿನ ಜನ ಹೊಸ ಸೃಷ್ಟಿ ಲಕ್ಷಾಂತರ ವರ್ಷದ ಮೊದಲು ಇತ್ತು ಎಂದು ಹೇಳುತ್ತಾರೆ. ಈ ಹಳೆಯ ಜಗತ್ತು ಇನ್ನು ಬಹಳ ವರ್ಷದವರೆಗೂ ಇರುತ್ತದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ಇದಕ್ಕೆ ಅಜ್ಞಾನದ ಅಂಧಕಾರ ಎಂದು ಕರೆಯಲಾಗುತ್ತದೆ. ಜ್ಞಾನದ ಅಂಜನವನ್ನು ಸದ್ಗುರು ನೀಡಿದರು, ಆಗ ಅಜ್ಞಾನದ ಅಂಧಕಾರ ವಿನಾಶ ಆಯಿತು ಎಂದು ಗಾಯನ ಇದೆ. ಈಗ ನಿಮಗೆ ಗೊತ್ತಿದೆ, ರಚಯಿತ ಆದಂತಹ ಪರಮಾತ್ಮ ತಂದೆ ಅವಶ್ಯವಾಗಿ ಸ್ವರ್ಗವನ್ನು ರಚನೆ ಮಾಡುತ್ತಾರೆ. ಪರಮಾತ್ಮ ತಂದೆ ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ರಚಯಿತ ಆದಂತಹ ಪರಮಾತ್ಮ ತಂದೆ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಕಲಿಯುಗದ ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ. ಅಂದ ಮೇಲೆ ಸೃಷ್ಟಿ ಪರಿವರ್ತನೆ ಆಗಲು ಸಮಯ ಅಂತೂ ಬೇಕಾಗುತ್ತದೆ ತಾನೆ. ಈಗ ಇಲ್ಲಿ ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ, ಈ ಜ್ಞಾನವನ್ನು ತಿಳಿದುಕೊಳ್ಳಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ, ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಲು ಸಮಯ ಬೇಕಾಗುತ್ತದೆ, ನೆನಪಿನ ಯಾತ್ರೆಗೋಸ್ಕರ ಎಷ್ಟು ಸಮಯ ಬೇಕಾಗುತ್ತದೆಯೋ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಅಷ್ಟು ಸಮಯ ಬೇಕಾಗುವುದಿಲ್ಲ. ಈ 84 ಜನ್ಮದ ಕತೆ ಒಂದು ಕತೆಯ ಸಮಾನ ಆಗಿದೆ. ಇಂದಿನಿಂದ 5000 ವರ್ಷದ ಮೊದಲು ಯಾರು ರಾಜ್ಯವನ್ನು ಆಳುತ್ತಿದ್ದರು, ನಂತರ ಆ ರಾಜ್ಯ ಎಲ್ಲಿಗೆ ಹೋಯಿತು ಅನ್ನುವ ಕತೆ ಈ ಕಥೆಯಾಗಿದೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಈಗ ಮಕ್ಕಳಿಗೆ ಸಂಪೂರ್ಣ ಜ್ಞಾನ ಗೊತ್ತಾಗಿದೆ. ಬಹಳಷ್ಟು ಸಾಧಾರಣ ಆತ್ಮರಾದ ನಿಮ್ಮನ್ನು, ಅಜಮಿಳನಂತಹ ಪಾಪಾತ್ಮರಾದ ನಿಮ್ಮನ್ನು, ಅಹಿಲ್ಲೆಯ ಸಮಾನ ಶಾಪಗ್ರಸ್ತರಾದ ನಿಮ್ಮನ್ನು, ಬಹಳಷ್ಟು ಕುರೂಪಾಗಿರುವಂತಹ ನಿಮ್ಮನ್ನು, ಕೀಳು ಜಾತಿಯವರಾಗಿರುವಂತಹ ನಿಮ್ಮನ್ನು ಪರಮಾತ್ಮ ತಂದೆ ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಎಷ್ಟೊಂದು ಶ್ರೇಷ್ಠ ಆತ್ಮರಿಂದ ಎಷ್ಟೊಂದು ಕನಿಷ್ಠ ಆತ್ಮರಾಗಿದ್ದೀರಾ. ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ, ಈಗ ಈ ಹಳೆಯ ಜಗತ್ತಿನ ಪರಿಸ್ಥಿತಿ ಏನಾಗಿದೆ ನೋಡಿ, ಮನುಷ್ಯರು ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಯಾವ ಮಾತನ್ನು ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಹೃದಯದ ಮೇಲೆ ಕೈಯನ್ನು ಇಟ್ಟುಕೊಂಡು ಸ್ವಯಂ ಕೇಳಿಕೊಳ್ಳಿ, ಮೊದಲು ನನಗೆ ಈ ಜ್ಞಾನದ ಮಾತು ಗೊತ್ತಿತ್ತೇನು? ಸ್ವಲ್ಪ ಕೂಡ ಈ ಜ್ಞಾನ ಗೊತ್ತಿರಲಿಲ್ಲ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಪುನಃ ಬಂದು ನನಗೆ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುತ್ತಾರೆ. ವಿಶ್ವದ ರಾಜ್ಯಭಾಗ್ಯ ಅಂದರೆ ಏನಾಗಿದೆ ಅನ್ನುವ ವಿಚಾರ ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ. ವಿಶ್ವ ಅಂದರೆ ಇಡೀ ಜಗತ್ತು, ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆ ನಮಗೆ ಎಂತಹ ರಾಜ್ಯವನ್ನು ನೀಡುತ್ತಾರೆ ಅಂದರೆ, ಅರ್ಧ ಕಲ್ಪದವರೆಗೂ ನಮ್ಮಿಂದ ಆ ರಾಜ್ಯವನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಪರಮಾತ್ಮ ತಂದೆ ಅನೇಕ ಬಾರಿ ರಾಜ್ಯವನ್ನು ನೀಡಿದ್ದರು. ತಂದೆಯ ಮೂಲಕ ನಾವು ಅನೇಕ ಬಾರಿ ರಾಜ್ಯವನ್ನು ಪಡೆದುಕೊಂಡಿದ್ದೆವು. ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ, ಸತ್ಯ ಶಿಕ್ಷಕ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ ಅನ್ನುವ ಮಾತನ್ನು ಎಂದೂ ಕೂಡ ನಾವು ಕೇಳಿಸಿಕೊಂಡಿಲ್ಲ. ಈಗ ಅರ್ಥಸಹಿತವಾಗಿ ಎಲ್ಲಾ ಜ್ಞಾನದ ಮಾತನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ನೀವೀಗ ಮಕ್ಕಳಾಗಿದ್ದೀರಾ, ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬಹುದು. ವರ್ತಮಾನ ಸಮಯದಲ್ಲಿ ಬಾಲ್ಯದಲ್ಲೇ ಬಾಲಕರು ಗುರುಗಳ ಬಳಿ ಹೋಗುತ್ತಾರೆ, ಗುರುಗಳ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಗುರುಗಳ ಚಿತ್ರದ ಲಾಕೆಟ್ ಅನ್ನು ತಮ್ಮ ಕೊರಳಿನ ಹಾರದಲ್ಲಿ ಹಾಕಿಕೊಳ್ಳುತ್ತಾರೆ, ಅಥವಾ ಗುರುವಿನ ಚಿತ್ರವನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಆದರೆ ಈ ಜ್ಞಾನ ಮಾರ್ಗದ ಅದ್ಭುತ ಮಾತು ಅಂದರೆ, ಇಲ್ಲಿ ಸ್ವಯಂ ಪರಮಾತ್ಮ ತಂದೆ ಒಬ್ಬರೇ ನಮಗೆ ತಂದೆ, ಶಿಕ್ಷಕ, ಸದ್ಗುರು ಮತ್ತು ಸರ್ವಸ್ವ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ. ನೀವೀಗ ಯಾವ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಎಂದು ನಿಮ್ಮನ್ನು ಜಗತ್ತಿನ ಜನ ಕೇಳುತ್ತಾರೆ. ಆಗ ನೀವು ಹೇಳಬೇಕು, ನಾವು ಹೊಸ ಜಗತ್ತಿನಲ್ಲಿ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ರಾಜಯೋಗದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಇದು ರಾಜಯೋಗ ಆಗಿದೆ. ಹೇಗೆ ವಕೀಲರಾಗುವಂತಹ ಯೋಗ ಇರುತ್ತದೆ, ಯಾರು ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಯುತ್ತಿರುತ್ತಾರೋ ಅವಶ್ಯವಾಗಿ ಅವರ ಬುದ್ಧಿಯೋಗ ತಮ್ಮ ಟೀಚರ್ ಆದಂತಹ ವಕೀಲರ ಜೊತೆಗೆ ಜೋಡಣೆ ಆಗಿರುತ್ತದೆ. ಟೀಚರ್ ಅನ್ನು ಅವಶ್ಯವಾಗಿ ವಿದ್ಯಾರ್ಥಿಗಳು ನೆನಪು ಮಾಡುತ್ತಾರೆ. ನೀವೀಗ ಹೇಳುತ್ತೀರಾ, ನಾವು ಸ್ವರ್ಗದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತೇವೆ. ಯಾರು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ? ಭಗವಂತ ಆದಂತಹ ಶಿವತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಆ ಪರಮಾತ್ಮ ತಂದೆಗೆ ಶಿವ ಅನ್ನುವ ಒಂದೇ ಹೆಸರಿದೆ, ಸದಾ ಅದೇ ಹೆಸರು ನಡೆಯುತ್ತಿರುತ್ತದೆ. ಪರಮಾತ್ಮ ಶಿವತಂದೆಯ ರಥಕ್ಕೆ ಶಿವ ಎಂದು ಕರೆಯುವುದಿಲ್ಲ, ನನ್ನ ಹೆಸರು ಶಿವ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ಶಿವತಂದೆ ಶಿವ ಆಗಿದ್ದಾರೆ ಮತ್ತು ಶಿವತಂದೆಯ ರಥ ಆದಂತಹ ಬ್ರಹ್ಮ ತಂದೆಗೆ ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಇದೆಲ್ಲ ಎಷ್ಟು ಅದ್ಭುತವಾದ ಮಾತಾಗಿದೆ. ಶರೀರ ಅಂತೂ ಒಂದೇ ಆಗಿದೆ. ಈ ಬ್ರಹ್ಮನ ಶರೀರಕ್ಕೆ ಏಕೆ ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ? ಏಕೆಂದರೆ ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮನ ತನುವಿನಲ್ಲಿ ಎರಡು ಆತ್ಮ ಇದೆ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ಶಿವತಂದೆಯ ಆತ್ಮ ಮತ್ತು ಬ್ರಹ್ಮ ತಂದೆಯ ಆತ್ಮ, ಎರಡೂ ಆತ್ಮ ಬ್ರಹ್ಮನ ತನುವಿನಲ್ಲಿ ಇದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಇಂತಹ ಜ್ಞಾನದ ವಿಚಾರ ಮನಸ್ಸಿನಲ್ಲಿ ಉತ್ಪನ್ನ ಆಗಲು ಸಾಧ್ಯ ಇಲ್ಲ. ಭಗೀರಥ ಗಂಗೆಯನ್ನು ಕರೆದುಕೊಂಡು ಬಂದರು ಎಂದು ಈಗ ತೋರಿಸುತ್ತಾರೆ. ಭಗೀರಥ ನೀರನ್ನು ತೆಗೆದುಕೊಂಡು ಬಂದರೇನು? ಈಗ ಪ್ರತ್ಯಕ್ಷದಲ್ಲಿ ನೀವು ನೋಡುತ್ತೀರಾ. ಭಗೀರಥ ಏನನ್ನು ತೆಗೆದುಕೊಂಡು ಬಂದಿದ್ದಾರೆ, ಭಗೀರಥ ಯಾರನ್ನು ಕರೆದುಕೊಂಡು ಬಂದಿದ್ದಾರೆ ಎಂದು. ಭಾಗ್ಯಶಾಲಿ ರಥ ಆದಂತಹ ಬ್ರಹ್ಮನ ತನುವಿನಲ್ಲಿ ಯಾರು ಪ್ರವೇಶವನ್ನು ಮಾಡಿದ್ದಾರೆ? ಪರಮಾತ್ಮ ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಮನುಷ್ಯನ ತನುವಿನಲ್ಲಿ ನೀರು ಪ್ರವೇಶವನ್ನು ಮಾಡಲು ಸಾಧ್ಯ ಇಲ್ಲ, ಜಟೆಯಿಂದ ನೀರು ಬರಲು ಸಾಧ್ಯ ಇಲ್ಲ. ಇಂತಹ ಜ್ಞಾನದ ಮಾತಿನ ಬಗ್ಗೆ ಮನುಷ್ಯರು ಎಂದೂ ವಿಚಾರವನ್ನು ಮಾಡುವುದೇ ಇಲ್ಲ. ರಿಲಿಜಿಯನ್ ಈಸ್ ಮೈಟ್ ಎಂದು ಹೇಳುತ್ತಾರೆ, ಧರ್ಮದಲ್ಲಿ ಶಕ್ತಿ ಇದೆ ಎಂದು ಹೇಳುತ್ತಾರೆ. ಅಂದ ಮೇಲೆ ನೀವೀಗ ತಿಳಿಸಿ, ಯಾವ ಧರ್ಮದಲ್ಲಿ ಬಹಳಷ್ಟು ಜಾಸ್ತಿ ಶಕ್ತಿ ಇದೆ? ಬ್ರಾಹ್ಮಣ ಧರ್ಮದಲ್ಲಿ ಬಹಳಷ್ಟು ಶಕ್ತಿ ಇದೆ ಎಂದು ಮಕ್ಕಳು ಉತ್ತರವನ್ನು ನೀಡಿದರು. ಹೌದು, ಇದು ಸರಿಯಾದ ಮಾತಾಗಿದೆ ಎಂದು ತಂದೆ ತಿಳಿಸುತ್ತಾರೆ. ಬ್ರಾಹ್ಮಣ ಧರ್ಮದಲ್ಲಿ ಸಂಪೂರ್ಣ ಶಕ್ತಿ ಇದೆ ಮತ್ತು ಬೇರೆ ಯಾವ ಧರ್ಮದಲ್ಲೂ ಯಾವುದೇ ಪ್ರಕಾರದ ಶಕ್ತಿ ಇಲ್ಲ. ಈಗ ನೀವು ಬ್ರಾಹ್ಮಣರಾಗಿದ್ದೀರಾ. ಪರಮಾತ್ಮ ತಂದೆಯ ಮೂಲಕ ಬ್ರಾಹ್ಮಣರಿಗೆ ಶಕ್ತಿ ಸಿಗುತ್ತದೆ. ಈ ಶಕ್ತಿಯ ಮೂಲಕ ನೀವು ಪುನಃ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ನಿಮ್ಮಲ್ಲಿ ಎಷ್ಟು ದೊಡ್ಡ ಶಕ್ತಿ ಇದೆ? ನೀವೀಗ ಹೇಳುತ್ತೀರಾ, ನಾವು ಬ್ರಾಹ್ಮಣ ಧರ್ಮದ ಆತ್ಮರಾಗಿದ್ದೇವೆ, ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನ ಕುಳಿತುಕೊಳ್ಳುವುದಿಲ್ಲ. ಬಲೆ ವಿರಾಟ ರೂಪದ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ, ಆದರೆ ಆ ಚಿತ್ರ ಕೂಡ ಅರ್ಧ ಚಿತ್ರ ಆಗಿದೆ. ಜಗತ್ತಿನ ವಿರಾಟ ರೂಪದ ಚಿತ್ರವನ್ನು ನಿರ್ಮಾಣ ಮಾಡಿರುವವರಿಗೆ ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಮತ್ತು ಪರಮಾತ್ಮ ತಂದೆಯ ಮೊದಲನೇ ರಚನೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ, ನಂತರ ಬ್ರಾಹ್ಮಣರಾದ ನೀವು ಜುಟ್ಟಿಗೆ ಸಮಾನ ಆಗಿದ್ದೀರಾ. ಇಲ್ಲಿ ಬ್ರಾಹ್ಮಣರಲ್ಲಿ ಎಷ್ಟೊಂದು ಶಕ್ತಿ ಇದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಶಕ್ತಿ ಸಿಗುತ್ತದೆ. ಕೇವಲ ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಎಷ್ಟೊಂದು ಶಕ್ತಿ ಸಿಗುತ್ತದೆ. ಮಕ್ಕಳಾದ ನೀವು ಅವಶ್ಯವಾಗಿ ನಂಬರ್ ವಾರಾಗಿ ದೇವತೆಗಳಾಗುತ್ತೀರಾ. ಈಗ ನೀವು ಈ ಜಗತ್ತಿನಲ್ಲಿ ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಾ. ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣರಾದ ನೀವು ದೇವತೆಗಳಿಗಿಂತ ಶ್ರೇಷ್ಠ ಆಗಿದ್ದೀರಾ. ಈಗ ಇಲ್ಲಿ ನಿಮಗೆ ಶಕ್ತಿ ಸಿಗುತ್ತದೆ. ಬ್ರಾಹ್ಮಣ ಧರ್ಮದಲ್ಲಿ ಬಹಳಷ್ಟು ಜಾಸ್ತಿ ಶಕ್ತಿ ಇದೆ. ಬ್ರಾಹ್ಮಣರು ಏನನ್ನು ಮಾಡುತ್ತಾರೆ? ಇಡೀ ವಿಶ್ವವನ್ನೇ ಶಾಂತಿಯ ಜಗತ್ತನ್ನಾಗಿ ಮಾಡುತ್ತಾರೆ. ನಿಮ್ಮ ಧರ್ಮ ಎಂತಹ ಧರ್ಮ ಆಗಿದೆ ಅಂದರೆ, ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನೀವು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತೀರಾ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ನನಗಿಂತ ಶ್ರೇಷ್ಠರನ್ನಾಗಿ ಮಾಡುತ್ತೇನೆ. ನೀವು ಬ್ರಹ್ಮಾಂಡಕ್ಕೆ ಮಾಲೀಕರಾಗುತ್ತೀರಾ ಮತ್ತು ವಿಶ್ವಕ್ಕೂ ಕೂಡ ಮಾಲೀಕರಾಗುತ್ತೀರಾ. ಸಂಪೂರ್ಣ ವಿಶ್ವದ ಮೇಲೆ ನೀವು ರಾಜ್ಯವನ್ನು ಆಳುತ್ತೀರಾ. ಈಗ ಭಾರತ ನಮ್ಮ ದೇಶ ಆಗಿದೆ ಎಂದು ಗಾಯನವನ್ನು ಮಾಡುತ್ತಾರೆ. ಕೆಲವೊಮ್ಮೆ ಭಾರತದ ಮಹಿಮೆಯ ಗೀತೆಯನ್ನು ಹಾಡುತ್ತಾರೆ, ಪುನಃ ಕೆಲವೊಮ್ಮೆ ಭಾರತದ ಪರಿಸ್ಥಿತಿ ಏನಾಗಿದೆ ನೋಡಿ ಎಂದು ಹೇಳುತ್ತಾರೆ. ಭಾರತ ಯಾವಾಗ ಇಷ್ಟೊಂದು ಶ್ರೇಷ್ಠ ದೇಶ ಆಗಿತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಮನುಷ್ಯರು ಸ್ವರ್ಗ ಕೂಡ ಇಲ್ಲೇ ಇದೆ, ನರಕ ಕೂಡ ಇಲ್ಲೇ ಇದೆ ಎಂದು ತಿಳಿದುಕೊಂಡಿದ್ದಾರೆ. ಯಾರ ಬಳಿ ಧನ ಸಂಪತ್ತು, ಮೋಟರ್ ಗಾಡಿ ಮುಂತಾದದ್ದು ಇದೆಯೋ ಅವರ ಪಾಲಿಗೆ ಇದೇ ಸ್ವರ್ಗ ಆಗಿದೆ ಎಂದು ಹೇಳುತ್ತಾರೆ. ಆದರೆ ಹೊಸ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ನೀವು ಎಲ್ಲಾ ಪ್ರಕಾರದ ಶಿಕ್ಷಣವನ್ನೂ ಕೂಡ ಕಲಿಯಬೇಕು. ವಿಜ್ಞಾನದ ಕಲೆ ಕೂಡ ಪುನಃ ಸತ್ಯಯುಗದಲ್ಲಿ ನಿಮ್ಮ ಕೆಲಸಕ್ಕೆ ಬರುತ್ತದೆ. ಇದೇ ವಿಜ್ಞಾನ ಸತ್ಯಯುಗದಲ್ಲಿ ನಿಮಗೆ ಸುಖವನ್ನು ನೀಡುತ್ತದೆ. ಈ ಕಲಿಯುಗದಲ್ಲಿ ವಿಜ್ಞಾನದ ಮೂಲಕ ಅಲ್ಪಕಾಲದ ಸುಖ ಪ್ರಾಪ್ತಿಯಾಗುತ್ತದೆ. ಈ ಕಲಿಯುಗದಲ್ಲಿ ಎಲ್ಲಾ ವಸ್ತುಗಳ ಮೂಲಕ ಅಲ್ಪಕಾಲದ ಸುಖ ಸಿಗುತ್ತದೆ. ಸತ್ಯಯುಗದಲ್ಲಿ ಮಕ್ಕಳಾದ ನಿಮಗೋಸ್ಕರ ಸ್ಥಿರವಾಗಿ ಸುಖ ಇರುತ್ತದೆ. ಅಂದ ಮೇಲೆ ಇಲ್ಲಿ ನೀವು ಎಲ್ಲಾ ಮಾತಿನ ಶಿಕ್ಷಣವನ್ನು ಕಲಿಯಬೇಕು. ನಂತರ ಅದೇ ಸಂಸ್ಕಾರವನ್ನು ನೀವು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ. ಯಾರೋ ಹೊಸ ಆತ್ಮರು ಸತ್ಯಯುಗಕ್ಕೆ ಬಂದು ಹೊಸ ಹೊಸ ವಸ್ತುಗಳನ್ನು ನಿರ್ಮಾಣ ಮಾಡುವುದಿಲ್ಲ, ನೀವೇ ಆ ಶಿಕ್ಷಣವನ್ನು ಕಲಿಯುತ್ತೀರಾ. ಇಲ್ಲಿರುವಂತಹ ಮಕ್ಕಳೇ ವಿಜ್ಞಾನದ ಶಿಕ್ಷಣವನ್ನು ಕಲಿತು ಆ ಸಂಸ್ಕಾರವನ್ನು ಸತ್ಯಯುಗಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗುತ್ತಾ ಹೋಗುತ್ತಾರೆ. ಎಲ್ಲರೂ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಾರೆ. ನಂತರ ಆ ಸಂಸ್ಕಾರ ಸತ್ಯಯುಗದಲ್ಲಿ ಕೆಲಸಕ್ಕೆ ಬರುತ್ತದೆ. ಈ ಕಲಿಯುಗದಲ್ಲಿ ಅಲ್ಪಕಾಲದ ಸುಖ ಇದೆ. ನಂತರ ಪುನಃ ಈ ಬಾಂಬ್ಸ್ ಮುಂತಾದದರ ಮೂಲಕ ಎಲ್ಲವನ್ನೂ ಸಮಾಪ್ತಿ ಮಾಡುತ್ತಾರೆ. ಸಾವು ಬರದೆ ಶಾಂತಿಯ ರಾಜ್ಯ ಹೇಗೆ ಸ್ಥಾಪನೆಯಾಗಲು ಸಾಧ್ಯ? ಇದು ಅಶಾಂತಿಯ ರಾಜ್ಯ ಆಗಿದೆ. ಇಲ್ಲಿ ಮಕ್ಕಳಾದ ನೀವು ಕೂಡ ನಂಬರ್ ವಾರಾಗಿ ಈ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ನಮ್ಮಲ್ಲಿ ಮೊದಲು ಯಾರು ಮನೆಗೆ ಹೋಗುತ್ತಾರೆ, ನಂತರ ಯಾರು ಸುಖಧಾಮಕ್ಕೆ ಬರುತ್ತಾರೆ ಅನ್ನುವುದನ್ನು ನೀವೀಗ ನಂಬರ್ ವಾರಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಸುಖದ ಜಗತ್ತಿಗೆ ಪರಮಾತ್ಮ ತಂದೆ ಬರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನಗೆ ವಾನಪ್ರಸ್ಥ ರಥ ಬೇಕು. ಭಕ್ತಿ ಮಾರ್ಗದಲ್ಲಿ ನಿಮ್ಮ ಎಲ್ಲಾ ಕಾಮನೆಗಳನ್ನು ನಾನೇ ಪೂರ್ಣ ಮಾಡುತ್ತಾ ಬಂದಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ. ಅಂದರೆ ಭಕ್ತಿ ಮಾರ್ಗದಲ್ಲೂ ಕೂಡ ನಿಮ್ಮ ಎಲ್ಲಾ ಇಚ್ಛೆಯನ್ನು ನಾನೇ ಪೂರ್ಣ ಮಾಡಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ. ಸಂದೇಶಗಳಿಗೆ ಸಾಕ್ಷಾತ್ಕಾರದಲ್ಲಿ ತೋರಿಸಲಾಗಿದೆ ಹೇಗೆ ಭಕ್ತರು ತಪಸ್ಸು ಮತ್ತು ಪೂಜೆಯನ್ನು ಮಾಡುತ್ತಾರೆ. ದೇವಿಯರನ್ನು ಶೃಂಗಾರ ಮಾಡಿ, ದೇವಿಯರ ಪೂಜೆಯನ್ನು ಮಾಡಿ, ನಂತರ ಆ ದೇವಿಯರನ್ನು ಸಮುದ್ರದಲ್ಲಿ ಮುಳುಗಿಸಿ ಬಿಡುತ್ತಾರೆ. ದೇವಿಯರ ಶೃಂಗಾರವನ್ನು ಮಾಡಲು, ದೇವಿಯರ ಪೂಜೆಯನ್ನು ಮಾಡಲು ಎಷ್ಟೊಂದು ಹಣ ಖರ್ಚಾಗುತ್ತದೆ. ನೀವು ಯಾವಾಗಿನಿಂದ ಈ ರೀತಿ ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡಿದಿರಿ ಎಂದು ನೀವು ಅವರನ್ನು ಕೇಳಬೇಕು. ಆಗ ಅವರು ಹೇಳುತ್ತಾರೆ, ಪರಂಪರೆಯಿಂದ ಈ ರೀತಿ ಭಕ್ತಿ ನಡೆಯುತ್ತಾ ಬಂದಿದೆ ಎಂದು. ಜಗತ್ತಿನ ಜನ ಎಷ್ಟೊಂದು ಅಲೆದಾಡುತ್ತಿರುತ್ತಾರೆ, ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ಬಾರಿ ಬಾರಿಗೂ ಮಕ್ಕಳಿಗೆ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ಬಹಳಷ್ಟು ಮಧುರರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ. ಈ ದೇವತೆಗಳು ಬಹಳಷ್ಟು ಮಧುರರಾಗಿದ್ದಾರೆ. ಈ ಸಮಯದ ಎಲ್ಲಾ ಮನುಷ್ಯರು ಬಹಳಷ್ಟು ಕಠೋರ ಗುಣವುಳ್ಳಂತವರಾಗಿದ್ದಾರೆ. ಯಾರು ಪರಮಾತ್ಮ ತಂದೆಗೆ ಬಹಳಷ್ಟು ಸಹಾಯವನ್ನು ಮಾಡಿದ್ದರೋ ಅಂತಹ ಮಕ್ಕಳ ಪೂಜೆಯನ್ನು ಮಾಡುತ್ತಿರುತ್ತಾರೆ. ನಿಮ್ಮ ಪೂಜೆ ಕೂಡ ನಡೆಯುತ್ತದೆ ಮತ್ತು ನೀವು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ನಿಮ್ಮನ್ನು ನನಗಿಂತ ಶ್ರೇಷ್ಠರನ್ನಾಗಿ ಮಾಡುತ್ತೇನೆ. ಸರ್ವಶ್ರೇಷ್ಠ ಭಗವಂತ ತಂದೆಯ ಶ್ರೀಮತ ಇದಾಗಿದೆ. ಗೀತೆಯಲ್ಲಿ ಶ್ರೀಮತ ಪ್ರಸಿದ್ಧ ಆಗಿದೆ. ಶ್ರೀಕೃಷ್ಣ ಈ ಸಮಯದಲ್ಲಿ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಶ್ರೀಕೃಷ್ಣನ ಆತ್ಮದ ರಥದಲ್ಲೇ ಪುನಃ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಿದ್ದಾರೆ. ಇದು ಎಷ್ಟೊಂದು ಅದ್ಭುತವಾದ ಮಾತಾಗಿದೆ ಎಂದು ಯಾರ ಬುದ್ಧಿಯಲ್ಲೂ ಇಂತಹ ವಿಚಾರ ಬರುವುದಿಲ್ಲ. ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿರುವಂತಹ ಮಕ್ಕಳು ಕೂಡ ಜ್ಞಾನವನ್ನು ತಿಳಿಸುವಾಗ ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಸರ್ವೋತ್ತಮ ಬ್ರಹ್ಮ ಮುಖೋಂಶಾವಳಿ ಬ್ರಾಹ್ಮಣರು ಎಂದು ಪರಮಾತ್ಮ ತಂದೆ ಬರೆಯುತ್ತಾರೆ. ನೀವೀಗ ಶ್ರೇಷ್ಠ ಸೇವೆಯನ್ನು ಮಾಡುತ್ತೀರಾ, ಆದ್ದರಿಂದ ನಿಮಗೆ ಈ ಬಹುಮಾನ ಪ್ರಾಪ್ತಿಯಾಗುತ್ತದೆ. ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತೀರಾ. ಅಂದ ಮೇಲೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಲ್ಲರಿಗೂ ಬಹುಮಾನ ಸಿಗುತ್ತದೆ. ನಿಮ್ಮಲ್ಲಿ ಬಹಳಷ್ಟು ಶಕ್ತಿ ಇದೆ. ನೀವು ಮನುಷ್ಯರನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಬಹುದು. ನೀವು ಆತ್ಮಿಕ ಸೇನೆಯವರಾಗಿದ್ದೀರಾ. ನೀವು ಬ್ಯಾಡ್ಜ್ ಅನ್ನು ಹಾಕಿಕೊಳ್ಳದೇ ಇದ್ದರೆ ನೀವು ಆತ್ಮಿಕ ಮಿಲ್ಟ್ರಿಯವರಾಗಿದ್ದೀರಾ ಎಂದು ಮನುಷ್ಯರು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಮಿಲ್ಟ್ರಿಯವರು ಸದಾ ಬ್ಯಾಡ್ಜ್ ಅನ್ನು ಧರಿಸಿಕೊಂಡಿರುತ್ತಾರೆ. ಶಿವತಂದೆ ಹೊಸ ಜಗತ್ತಿನ ರಚಯಿತ ಆಗಿದ್ದಾರೆ. ಸತ್ಯಯುಗದಲ್ಲಿ ದೇವತೆಗಳ ರಾಜ್ಯ ಇತ್ತು, ಈಗ ಆ ರಾಜ್ಯ ಇಲ್ಲ. ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನ್ ಮನಾಭವ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನೀವು ಶ್ರೀಕೃಷ್ಣನ ಮನೆತನದಲ್ಲಿ ಬರುತ್ತೀರಾ. ಇದರಲ್ಲಿ ನಾಚಿಕೆಯ ಮಾತೇ ಇಲ್ಲ, ತಂದೆಯ ನೆನಪು ಇರುತ್ತದೆ. ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯ ಬಗ್ಗೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆ ನಾರಾಯಣನ ಪೂಜೆಯನ್ನು ಮಾಡುತ್ತಿದ್ದರು. ನಾರಾಯಣನ ಮೂರ್ತಿ ಸದಾ ಬ್ರಹ್ಮ ತಂದೆಯ ಜೊತೆಗೆ ಇರುತ್ತಿತ್ತು. ನಡೆದಾಡುತ್ತಾ ತಿರುಗಾಡುತ್ತಾ ನಾರಾಯಣನನ್ನು ನೋಡುತ್ತಿದ್ದರು. ಈಗ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಅವಶ್ಯವಾಗಿ ನೀವು ಸದಾ ಬ್ಯಾಡ್ಜ್ ಅನ್ನು ಧರಿಸಿಕೊಂಡಿರಬೇಕು. ನೀವೀಗ ನರನಿಂದ ನಾರಾಯಣ ಆಗುವಂತವರಾಗಿದ್ದೀರಾ. ನೀವೀಗ ರಾಜಯೋಗವನ್ನು ಕಲಿಸುತ್ತೀರಾ. ನೀವೀಗ ರಾಜಯೋಗವನ್ನು ಕಲಿಯುತ್ತಿದ್ದೀರಾ. ನರನಿಂದ ನಾರಾಯಣನನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡುತ್ತಿದ್ದೀರಾ. ಅಂದ ಮೇಲೆ ಸ್ವಯಂನ್ನು ನೋಡಿಕೊಳ್ಳಿ, ನನ್ನಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲ ತಾನೆ. ಮಕ್ಕಳಾದ ನೀವು ಬಾಪ್ತಾದರವರ ಬಳಿ ಬರುತ್ತೀರಾ. ಇಲ್ಲಿ ಶಿವತಂದೆ ಇದ್ದಾರೆ ಮತ್ತು ಬ್ರಹ್ಮ ತಂದೆ ಇದ್ದಾರೆ. ಈ ಬ್ರಹ್ಮನ ಶರೀರ ಶಿವತಂದೆಯ ರಥ ಆಗಿದೆ. ಶಿವತಂದೆ ಅವಶ್ಯವಾಗಿ ರಥದ ಮೂಲಕ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಾರೆ. ತಂದೆಯ ಬಳಿ ಮಕ್ಕಳು ರಿಫ್ರೆಶ್ ಆಗುವುದಕ್ಕೋಸ್ಕರ ಬರುತ್ತಾರೆ. ತಂದೆಯ ಸಮ್ಮುಖದಲ್ಲಿ ಕುಳಿತಾಗ ತಂದೆಯ ನೆನಪಿರುತ್ತದೆ. ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಅಂದ ಮೇಲೆ ನಿಮಗೆ ಇನ್ನೂ ಜಾಸ್ತಿ ತಂದೆಯ ನೆನಪು ಬರಬೇಕು. ಈಗ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು. ನೀವು ನೆನಪಿನ ಯಾತ್ರೆಯನ್ನು ದಿನ ಪ್ರತಿದಿನ ಕಳೆದಂತೆ ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಬಹುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯಸಾರ. ಫಸ್ಟ್ ಪಾಯಿಂಟ್, ನನ್ನಲ್ಲಿ ಯಾವುದೇ ಅವಗುಣ ಇಲ್ಲ ತಾನೆ ಎಂದು ಸ್ವಯಂನ್ನು ನೋಡಿಕೊಳ್ಳಬೇಕು. ಹೇಗೆ ದೇವತೆಗಳು ಮಧುರರಾಗಿದ್ದಾರೋ ಅದೇ ರೀತಿ ನಾನು ದೇವತೆಗಳ ಸಮಾನ ಮಧುರ ಆಗಿದ್ದೇನಾ ಎಂದು ಸ್ವಯಂನ್ನು ನೋಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆಯ ಸರ್ವಶ್ರೇಷ್ಠ ಮತದಂತೆ ನಡೆದು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. ಸೇವಾದಾರಿಗಳಾಗುವುದಕ್ಕೋಸ್ಕರ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಬುದ್ಧಿಯ ಮೂಲಕ ತಿರುಗಿಸಬೇಕು. ಸ್ವರ್ಗ ಮತ್ತು ನರಕದ ಜ್ಞಾನವನ್ನು ಬುದ್ಧಿಯ ಮೂಲಕ ತಿರುಗಿಸಬೇಕು. ಇಂದಿನ ವರದಾನ ಆಗಿದೆ ಈಶ್ವರನ ಸೇವಾದಾರಿ ಅನ್ನುವ ಸ್ಮೃತಿಯ ಮೂಲಕ ಸಹಜ ನೆನಪಿನ ಅನುಭವವನ್ನು ಮಾಡುವಂತಹ ಸಹಜ ಯೋಗಿಗಳಾಗಿ. ಈಶ್ವರನ ಸೇವಾದಾರಿ ಅಂದರೆ ಪರಮಾತ್ಮ ತಂದೆ ಯಾವ ಸೇವೆಯನ್ನು ನೀಡಿದ್ದಾರೋ ಅದೇ ಸೇವೆಯಲ್ಲಿ ಸದಾ ತತ್ಪರ ಆಗಿರುವಂತವರು. ಸ್ವಯಂ ಪರಮಾತ್ಮ ತಂದೆ ನನಗೆ ಸೇವೆಯನ್ನು ನೀಡಿದ್ದಾರೆ ಅನ್ನುವ ನಶೆ ಸದಾ ಇರಬೇಕು. ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಯಾರು ಕಾರ್ಯವನ್ನು ನೀಡಿದ್ದಾರೋ ಅವರನ್ನು ಎಂದೂ ಮರೆಯಬಾರದು. ಕೆಲಸವನ್ನು ಮಾಡುವಾಗ ಯಾರು ಆ ಕೆಲಸವನ್ನು ನೀಡಿರುತ್ತಾರೋ ಅವರನ್ನು ಎಂದೂ ಮರೆಯುವುದಿಲ್ಲ. ಅಂದ ಮೇಲೆ ಕರ್ಮಣಾ ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯ ಆದೇಶದಂತೆ ಈ ಸೇವೆಯನ್ನು ಮಾಡುತ್ತಿದ್ದೇನೆ ಅನ್ನುವ ಸ್ಮೃತಿ ಸದಾ ಇರಬೇಕು. ಆಗ ಸಹಜ ನೆನಪಿನ ಅನುಭವವನ್ನು ಮಾಡುತ್ತಾ ಸಹಜ ಯೋಗಿಗಳಾಗಿ ಬಿಡುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ ಸದಾ ಈಶ್ವರೀಯ ವಿದ್ಯಾರ್ಥಿ ಜೀವನದ ಸ್ಮೃತಿ ಇರಬೇಕು. ಆಗ ಮಾಯೆ ಸಮೀಪಕ್ಕೆ ಬರಲು ಸಾಧ್ಯ ಇಲ್ಲ. ನಾನು ಈಶ್ವರನಿಗೆ ವಿದ್ಯಾರ್ಥಿಯಾಗಿದ್ದೇನೆ ಅನ್ನುವ ಸ್ಮೃತಿ ಇದ್ದಾಗ ಮಾಯೆ ನಿಮ್ಮ ಸಮೀಪಕ್ಕೆ ಬರಲು ಸಾಧ್ಯ ಇಲ್ಲ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ. ಎಷ್ಟು ಸ್ಥಾಪನೆಗೆ ನಿಮಿತ್ತರಾಗಿದ್ದೀರೋ ಅಷ್ಟೇ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆದಾಗ ವಿನಾಶದ ಜ್ವಾಲೆ ಕೂಡ ಪ್ರತ್ಯಕ್ಷ ಆಗುತ್ತದೆ. ಸಂಘಟಿತ ರೂಪದಲ್ಲಿ ಜ್ವಾಲಾ ಸ್ವರೂಪದ ನೆನಪಿನಲ್ಲಿ ಸ್ಥಿತ ಆದಾಗ ವಿಶ್ವದ ವಿನಾಶದ ಕಾರ್ಯ ಸಂಪನ್ನ ಆಗುತ್ತದೆ. ಅದಕ್ಕೋಸ್ಕರ ಪ್ರತಿಯೊಂದು ಸೇವಾ ಕೇಂದ್ರದಲ್ಲೂ ವಿಶೇಷವಾಗಿ ಯೋಗದ ಪ್ರೋಗ್ರಾಂ ನಡೆಯುತ್ತಿರಬೇಕು. ಆಗ ವಿನಾಶದ ಜ್ವಾಲೆಯ ರೆಕ್ಕೆ ಬರುತ್ತದೆ. ಯೋಗದ ಅಗ್ನಿಯ ಮೂಲಕ ವಿನಾಶದ ಅಗ್ನಿ ಪ್ರಜ್ವಲಿತ ಆಗುತ್ತದೆ. ಜ್ವಾಲೆಯ ಮೂಲಕ ಜ್ವಾಲೆ ಪ್ರಜ್ವಲಿತಾಗುತ್ತದೆ, ಅಂದರೆ ಯೋಗದ ಅಗ್ನಿಯ ಮೂಲಕ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.